योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान्नमो भगवते पुरुषाय तुभ्यं यस्माद्ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्षामि लेशतः गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम् ಪರಮಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ವತಃ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳನ್ನು ವಿಶ್ಲೇಷಣೆ ಮಾಡಿ ತಿಳಿಸ್ತಾ ಆಸುರಿ ಸಂಪತ್ತನ್ನು ಅನೇಕ ರೀತಿಯಲ್ಲಿ ವಿವರಿಸ್ತಾ ಇದ್ದಾನೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಸ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತಹ ಅಭ್ಯಸೂಯಕಾಹ. ಅವರಿಗೆ ದೇವರು ನಂಬೋದಿಲ್ಲ, ಅವರು ಹಿರಿಯರನ್ನು ನಂಬೋದಿಲ್ಲ, ಗುರುಗಳನ್ನು ನಂಬೋದಿಲ್ಲ. ಅಹಂಕಾರಂ ಬಲಂ ದರ್ಪಂ, ಅವರಿಗೆ ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ಇವೇ ಅವರ ಬಂಡವಾಳ ಹೊರತು ಮತ್ತೊಂದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅನೇಕ ಜನಗಳ ರೀತಿ ಆಗಿರುತ್ತೆ. ನನ್ನ ಬಿಟ್ಟರೆ ಇಲ್ಲ, ನಾನು ಏನನ್ನೂ ಮಾಡಬಲ್ಲೆ, ನನಗೆ ತಿಳಿಯದ್ದೇ ಇಲ್ಲ, ನಾನು ಸರ್ವಸಮರ್ಥ, ನಾನು ಯಾರನ್ನೂ ನಿಯಂತ್ರಣ ಮಾಡಬಲ್ಲೆ, ಏನೇನೋ ತಪ್ಪು ಕಲ್ಪನೆಗಳು. ಅದಾಗದೆ ಹೋದಾಗಲೂ ಅನುಭವಕ್ಕೆ ಆರಂಭದಲ್ಲೇ ಅಂತ ಭ್ರಮೆ ಇದ್ದು ನಾಲ್ಕು ಸಲ ಪೆಟ್ಟು ಬಿದ್ದರೆ ಬದಲಾಗೋ ಸ್ವಭಾವ ಕೂಡ ಅವರದಲ್ಲ. ಅವರ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ಬಂದಾಗ ಅದನ್ನು ಅರ್ಥ ಮಾಡಿಕೊಳ್ಳೋದ್ರ ಬದಲು ಇನ್ನೂ ಹೆಚ್ಚು ಪ್ರತಿಗಾಮಿಗಳಾಗ್ತಾರೆ, ವಿರೋಧಿಸ್ತಾರೆ, ಹೊರಟಾಗ್ತಾರೆ ಹೊರತು ಅವರ ವಿವೇಕವೇ ಬರೋದಿಲ್ಲ. ಈಗ ವಿವೇಕಹೀನತೆ ಅನ್ನೋದು ಆಸುರಿ ಸಂಪತ್ತಿನ ಅತಿ ಮುಖ್ಯವಾದ ಲಕ್ಷಣ. ಅದಕ್ಕೆ ಅವರ ವಿಚೇತ ಸಹ ಅಚೇತ ಸಹ ಹೀಗೆಲ್ಲ ಕರೀತಾರೆ. ಪ್ರಜ್ಞೆ ಇಲ್ಲದವರು, ವಿವೇಕ ಇಲ್ಲದವರು, ತಿಳುವಳಿಕೆ ಇಲ್ಲದವರು ಜೀವನದಲ್ಲಿ ಅವರ ನಿಜವಾದ ಯಶಸ್ಸಿನ ಸೂತ್ರ ಅವರಿಗೆ ಬೇಕಿಲ್ಲ. ಅವರಿಗೆ ತೋರಿಕೆ ಡಂಭಾಚಾರದಲ್ಲೇ ಜೀವನದ ಸಾರ್ಥಕ್ಯ. ಅರ್ಜುನ, ಇದು ದುರ್ಯೋಧನ ಎಂಥ ಮಹಾಪಾಪಿಷ್ಟ, ಅವನಿಗೆ ತಿಳಿಯಲಿಲ್ಲ, ಹಾಳಾಗಿ ಹೋಗಲಿ, ತಿಳಿಸ್ಲಿಕ್ಕೆ ತಿಳಿದವರು ಹೇಳೋದಕ್ಕೆ ಅಂತ ಬಂದರೆ ಅವನು ಕೇಳೋದಕ್ಕೆ ತಯಾರಿಲ್ಲ. ಯಾರು ಹೇಳೋದಕ್ಕೆ ಹೊರಟು ಅವನಿಗೆ ಗಮನ ಕೊಡೋ ಮನಸ್ಸೇ ಅವನಿಗಿರಲಿಲ್ಲ. ಸತ ವೇದವ್ಯಾಸರನ್ನು ಧೃತರಾಷ್ಟ್ರ ಕೇಳ್ಕೊಳ್ತಾನೆ ಒಂದು ಸಲ. ಅವ್ರು ಹೇಳ್ತಾರೆ, ನೋಡು ಧೃತರಾಷ್ಟ್ರ, ಎಷ್ಟು ತಪ್ಪು ಮಾಡಿದ್ದಿ ನೀನೀಗ, ನಿನ್ನ ತಮ್ಮನ ಮಕ್ಕಳಾದ ಪಾಂಡವರನ್ನು ಕಾಡುಪಾಲು ಮಾಡಿ ಏನು ಸಾಧನೆ ಮಾಡಿದ್ದಿ ನೀನು, ಇದರಿಂದ ನಿನಗೆ ಶಾಶ್ವತವಾದಂತಹ ಅಪಕೀರ್ತಿ ದುಃಖ ತಪ್ಪಿದ್ದಲ್ಲ. ಇನ್ನಾದರೂ ಅರ್ಥ ಮಾಡ್ಕೊ, ಅವರನ್ನು ಕರೆಸು, ನಿನ್ನ ತಪ್ಪನ್ನು ಒಪ್ಪಿಕೊಂಡು ರಾಜ್ಯವನ್ನು ವಾಪಸ್ಸು ಕೊಡು ಅಂತ ಕೇಳಿದರೆ ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಕೈಲಾಗೋದಿಲ್ಲ ಅಂತ ಒಪ್ಕೊಂಡ್ಬಿಡು, ನನ್ನ ಕೈಲಾಗೋದಿಲ್ಲ, ನನ್ನ ಮಕ್ಕಳು ನನ್ನ ಮಾತನ್ನು ಕೇಳೋದಿಲ್ಲ. ವೇದವ್ಯಾಸರೇ, ದಯವಿಟ್ಟು ತಾವು ನನಗೇನು ಹೇಳಿದರೋ ಅದನ್ನೆಲ್ಲ ನನ್ನ ಮಗ ದುರ್ಯೋಧನನಿಗೆ ಹೇಳಿಬಿಡಿ, ಆ ಮೂಲಕ ವಿಷಯ ನಡೆಸ್ಬೋದಲ್ಲ ಅಂತ ಕೇಳಿದರೆ ಆಗ ವೇದವ್ಯಾಸರೊಂದು ಮಾತಾಡ್ತಾರೆ, ಮಹಾಭಾರತದಲ್ಲಿ ಬರುತ್ತೆ, ಒಳ್ಳೆ ಅಪೂರ್ವವಾದ ಸಂದೇಶವನ್ನೇ ಕೊಡ್ತಾರೆ. ಧೃತರಾಷ್ಟ್ರ, ನ ಸಂವದೇ ತೈಹಿ, ನಾನು ಅವರೊಂದಿಗೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ವೇದವ್ಯಾಸ. ನಾನು ಅವರೊಂದಿಗೆ ಎಂದೂ ಮಾತಾಡೋದಿಲ್ಲ. ಇಡೀ ಮಹಾಭಾರತ ನೋಡಿ, ಡೈರೆಕ್ಟ್ ದುರ್ಯೋಧನ ಅಡ್ರೆಸ್ ಮಾಡೋದಿಲ್ಲ ವೇದವ್ಯಾಸರೆಂದು ಕೂಡ. ಯಾತಕ್ಕೆಂದರೆ ನತೇ ಶುಶ್ರೂಷತೆ ಸುತಃ, ಅವನಿಗೆ ಕೇಳೋ ಅಪೇಕ್ಷೆನೇ ಇಲ್ಲ ಅಂತ ಅವನು ಹೇಳಿ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ನಾಪೃಷ್ಟಃ ಕಶ್ಚಿತ್ ಬ್ರೂಯಾತ್, ನಾಪಿ ಅನ್ಯಾಯೇನ ಪೃಚ್ಛತಃ, ಯಾವನು ಕೇಳೋದಿಲ್ಲ ಅವನು ಹೇಳಬೇಡಿ, ಯಾವನಿಗೆ ಕೇಳುವ ವಿವೇಕವೇ ಇಲ್ಲ ಅವನಿಗೆ ತಿಳಿಸೋದು ಹೇಳುವವನ ದಡ್ಡತನ ಅಷ್ಟೇ. ಅವನಿಗೆ ತಿಳಿಲಿಲ್ಲ ಅಂದರೆ ತಿಳಿಸಿ ನೀನ್ಯಾಕೆ ತಿಳಿಯಕ್ಕೆ ಹೋದಿ ಅಂತ ಹೇಳ್ತಾನೆ. ಎಷ್ಟೇ ಕೇಳ್ತಾ ಇಲ್ಲ ಅಂದರೆ ನೀನು ಮೊದಲು ಹೇಳೋದಕ್ಕೆ ಯಾಕೆ ಹೋದಿ ಫಸ್ಟ್ ಅಂತ ಕೇಳ್ತಾನೆ. ಇವೊಂದೇ ತಪ್ಪಾಗತ್ತೆ. ಆದ್ದರಿಂದ ಅವನ ಜೊತೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದಾನೆ. ಇದು ಅನೇಕರ ಒಂದು ಪ್ರಶ್ನೆಗೆ ಉತ್ತರ ಇತ್ತು. ಯಾಕೆ ತತ್ವಜ್ಞಾನವನ್ನು ಮನೆ ಮನೆಗೆ ಹೋಗಿ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ ಅದೇ ಉತ್ತರ. ಯಾರು ಕೇಳ್ತಾರೋ ಅವರಿಗೆ ಹೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹೊರತು ಕೇಳದೇ ಇದ್ದವರಿಗೆ ಹೇಳೋದು ಎಂದೂ ಸಾಧ್ಯ ಇಲ್ಲ. ಇವತ್ತು ಯಾವುದೇ ಕಾಲದಲ್ಲಿ ಶಾಲಾ ಕಾಲೇಜು ಪಾಠ ಮಾಡಬೇಕಾದ್ರೆ ಯಾವ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಆಗಿರುತ್ತೋ ಅವರು ಆ ಕ್ಲಾಸ್ನಲ್ಲಿ ಕೂತಾಗ ಮಾತ್ರ ಪಾಠ ಹೊರತು ಮನೆ ಮನೆಗೆ ಹೋಗಿ ಪಾಠ ಅಲ್ಲ. ಅದು ನಿಯಮಾವಳಿ ಉಂಟು, ಆ ನಿಯಮಾವಳಿ ತಕ್ಕಂತೆಯೇ ಪಾಠ ಆಗಬೇಕು. ಮತ್ತು ಸುಮ್ಮನೆ ಯಾರನ್ನು ಸೇರಿಸಿಕೊಳ್ಳೋದಿಲ್ಲ, ಅರ್ಹತೆ ಇರಬೇಕು ಅವ್ರಿಗೆ. ಎಲಿಜಿಬಿಲಿಟಿ ಯಾರಿಗಿಲ್ಲ ಪಿ ಯು ಸಿ ಎಂಟರ್ ಆಗಬೇಕು, ಅವ್ನು ಹೈಸ್ಕೂಲ್ ಮುಗಿಸಿರಲೇಬೇಕು, ಇಲ್ಲದೆ ಹೋದರೆ ಪ್ರವೇಶವೇ ಇಲ್ಲ ಅವನು. ಅದೇ ರೀತಿಯಲ್ಲಿ ಇವತ್ತು ಏನಾಗಿದೆ ಗೊತ್ತೇನು, ಅಧ್ಯಾತ್ಮಕ್ಕೆ ಮಾತ್ರ ಮನುಷ್ಯ ಇದ್ದಕ್ಕಿದ್ದಾಗೇನೋ ಕೇಳಿಬಿಡ್ತಾನೆ, ಅವನಿಗೆ ತಲೆ ಹೊಡ್ಕೊಂಡು ಅರ್ಥ ಆಗೋ ಸಂಭವ ಇರೋದಿಲ್ಲ. ಹೇಳಿದೇ ತಿಳಿಯೋದಿಲ್ಲ, ಹೇಳದೆ ಹೋದರೆ ನಾವು ಹೇಳೋದಿಲ್ಲ ಬಾರಿ ದೂರ ಮಾಡ್ತಾರೆ ಆ ಥರ ಒಂದು ಆಕ್ಷೇಪಣೆ ಶುರು ಮಾಡ್ತಾರೆ. ಇದೇ ಮಾತನ್ನು ಅಲ್ಲಿ ಹೇಳಿ ಶಾಲಾ ಕಾಲೇಜು ನೋಡಿಬೇಕಾದ್ರೆ ತಪ್ಪು ವಾಪಸ್ ಬರ್ತಾರೆ, ನೋ ಸೀಟ್ ಅಂದರೆ ತಪ್ಪು ವಾಪಸ್ ಬರ್ತಾರೆ. ಅದಕ್ಕೆ ಅರ್ಹತೆ ಇಲ್ಲ, ಅಡ್ಮಿಷನ್ ಇಲ್ಲ, ಗೆಟೌಟ್ ಅಂದರೆ ಹೋಗಿಬಿಡ್ತಾರೆ. ಇಲ್ಲಿ ಹಾಗಲ್ಲ, ಎಷ್ಟು ಅರ್ಹತೆ ಬೇಕಿದ್ದಕ್ಕೆ? ಮೊದಲ ಅರ್ಹತೆ ಪರಿಶುದ್ಧವಾದ ಜೀವನ ಬೇಕು. ಯಾವನಿಗೆ ಪರಿಶುದ್ಧ ಜೀವನದ ಕಲ್ಪನೆ ಇಲ್ಲ ಅವನು ಎಂದಿಗೂ ವೇದಾಂತಕ್ಕೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಭಗವದ್ಗೀತೆ ಒತ್ತಿ ಒತ್ತಿ ಹೇಳ್ತಿರೋದು ಅದೇನೆ. ವೀತರಾಗ ಭಯಕ್ರೋಧ, ಕಾಮಕ್ರೋಧಾದಿಗಳನ್ನು ಗೆದ್ದಿರಬೇಕು, ದಂಭ ದುರಹಂಕಾರಾದಿಗಳನ್ನು ಮೆಟ್ಟಿ ನಿಂತಿರಬೇಕು. ಆ ರೀತಿ ಇಲ್ಲದವ್ರಿಗೆ ಎಂದು ಹೇಳಲೇಬಾರದು ಅಂತ ಶಾಸ್ತ್ರ. ಆದ್ದರಿಂದ ಅವನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿದರೆ ಆಗ ಭಾರಿ ಒತ್ತಾಯ ಮಾಡ್ತಾನೆ. ಇಲ್ಲ ಇಲ್ಲ ಹೇಗಾದರೂ ತಿಳಿಸಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಆಯಿತು ನಾನು ಹೇಳೋದಿಲ್ಲ, ನನ್ನ ಶಿಷ್ಯರನ್ನು ಕಳಿಸ್ತೇನೆ. ಮೈತ್ರೇಯ ಆಯಾಶ್ಯತಿ, ಮೈತ್ರೇಯ ಮುನಿಯನ್ನು ಕಳಿಸಿಕೊಡ್ತೇನೆ, ಅವ್ರು ಹೇಳ್ತಾರೆ. ಆದರೆ ನೀನು ಕೇಳಿದ್ದೆ ಅಂತ ಕಳಿಸ್ತೇನೆ ಅಷ್ಟೇ. ಆದರೆ ಎಚ್ಚರಿಕೆ, ಅವ್ರು ಎಂಥವ್ರು ಅಂದರೆ ಸರಿಯಾಗಿ ಕೇಳಿದರೆ ಹೇಳ್ತಾರೆ, ಇಲ್ಲದೆ ಹೋದರೆ ಬರೀ ಸುಮ್ಮನೆ ಹೋಗೋದಿಲ್ಲ, ಶಾಪ ಕೊಟ್ಟೇ ಹೋಗ್ತಾರೆ ಹುಷಾರು ಅಂತ ಹೇಳ್ತಾರೆ. ನಾನು ಸುಮ್ಮನೆ ಹೋಗ್ತೇನೆ, ಅವರು ಸುಮ್ಮನೆ ಹೋಗೋದಿಲ್ಲ, ಶಾಪನೇ ಕೊಡ್ತಾರೆ ಅಂದರೆ ಇಲ್ಲ ದಯವಿಟ್ಟು ಕಳಿಸಿ, ಅವನ ಕಿವಿಗೆ ಬೀಳಿ ಅಂತ ಹೇಳಿದರೆ ಆಯಿತು ಅಂತ ಹೇಳ್ತಾರೆ, ಕಳಿಸಿಕೊಡ್ತಾರೆ. ಮೈತ್ರಿಯರು ಬರ್ತಾರೆ, ಧೃತರಾಷ್ಟ್ರ ದುರ್ಯೋಧನ ಕರೆಸ್ತಾನೆ, ವೇದವ್ಯಾಸರು ಕಳಿಸಿಕೊಟ್ಟವರು ಬಂದಿದ್ದಾರೆ, ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ, ಮುನಿಗಳು ಬಂದಿದ್ದಾರೆ, ಬಾ ಕೇಳು ಅಂತ ಹೇಳಿದಾಗ ಬಂದು ಕೂಡ್ತಾನೆ ಒಂದು ಕಡೆಗೆ. ಅವ್ರು ಹೇಳೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡ್ತಿದ್ರೆ ಅವನು ಬೇರೆ ಕಡೆ ನೋಡ್ತಾ ಕೂತ್ನಂತೆ, ಹೇಗಿರ್ಬೇಕು ಲೆಕ್ಕ ಹಾಕಿ. ಕ್ಲಾಸ್ ತಡಬೇಕಾದ್ರೆ ಕಿಟಕಿಯಲ್ಲಿ ನೋಡಿದ್ರೆ ಮೆಷ್ಟು ಗೆಟೌಟ್ ಅಂತ ಹೇಳ್ತಾನೆ, ಇಲ್ಲ ಅಲ್ಲೇನು ನೋಡ್ತೀಯ ಸರಿ ಪಾಠ ಕೇಳು ಅಂತ ಹೇಳ್ತಾನೆ. ಅದು ಬೇರೆ ಕಡೆ ನೋಡ್ತಾ ಕೂತ್ನಂತೆ, ಎಷ್ಟು ದುರಹಂಕಾರ ಇರಬೇಕು. ಅದನ್ನು ಹೇಳೋದು, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಸ್ಕೃತ. ಆಹಾ ಎಷ್ಟೋ ಸರ್ತಿ ಹೀಗಾಗುತ್ತೆ, ವಿಷಯ ಒಪ್ಪಬೇಕಾದ ನೆಸ್ಸಿಟಿ ಇಲ್ಲ. ಏನು ಹೇಳ್ತಾರೆ ಕೇಳಬೇಕಲ್ಲ ಮೊದಲು. ಈ ಪೇಷಂಟ್ ಲಿಸನಿಂಗ್ ಇದೆಯಲ್ಲ ಅದೊಂದು ವರ್ಚುವಲ್, ನೀವು ಒಪ್ತೀಯೋ ಬಿಡ್ತೀಯೋ ಮೊದಲು ಕೇಳಬೇಕು. ಕೇಳೋದಕ್ಕಿಂತ ಮುಂಚೆ ಒಪ್ಪೋದಿಲ್ಲ ಅಂತ ಕೇಳಿ ಎಷ್ಟೋ ಊಟಕ್ಕೆ ಕೂತಿರ್ತಾರೆ, ಬೇಡ ಅಂತಾರೆ, ಸ್ವಲ್ಪ ತಿಂದು ನೋಡಿ ಅಂತ ಹೇಳ್ತಾರೆ ಕೊನೆ ಪಕ್ಷ. ಸ್ವಲ್ಪ ರುಚಿ ನೋಡಿ ಹೇಳಿ ಆಮೇಲೆ. ಮೊದಲೇ ಬೇಡ ಅಂದರೆ ಇವಾಗ ಬೇಡ ಅಂತ ಹೇಳೋದಕ್ಕಿಂತ ಮುಂಚೆ ಯಾಕೆ ಬೇಡ ಅಂತ ಹೇಳ್ತೇನೆ ಅಂತ ಜ್ಞಾನ ಇರಬೇಕಲ್ಲ. ಅದು ಯೋಚನೆ ಮಾಡೋದಿಲ್ಲ ಜನಗಳು, ಅದು ಕೇಳೋದಕ್ಕಿಂತ ಮುಂಚೆ ಎಷ್ಟೋ ದಿನ ಇವತ್ತು ಉಪನ್ಯಾಸಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆಯಿತು ಬರಬೇಡ, ಒಂದ್ಸತಿ ಬಂದು ಕೇಳಿ ಆಮೇಲೆ ಬರೋದಿಲ್ಲ ಅಂತ ತೀರ್ಮಾನ ಮಾಡು. ಇಲ್ಲ ಬರಬಾರಂತಲೇ ತೀರ್ಮಾನ ಮಾಡಿದ್ದೇನೆ, ಏನು ಮಾಡಬೇಕು ಅವರಿಗೆ? ಅವರಿಗೆ ಜ್ಞಾನ ಹೇಳೋದು ಎಂದೆಂದೂ ಬರೋ ಸಂಭವ ಇಲ್ಲ. ಬರಬೇಕು, ಪ್ರಯತ್ನ ಪಡಬೇಕು. ಇವತ್ತು ಮೊದಲೇ ಕ್ಲಾಸಿಗೆ ಹೋಗುತ್ತೆ ಹುಡುಗ, ಏನು ಬರುತ್ತೆ ಮೊದಲನೇ ದಿವಸ? ಏನೂ ಇಲ್ಲ, ಬರೀ ಕೈಲೋ ಬರೀ ಕೈಲಿ ವಾಪಸ್ ಬರುತ್ತೆ ಅಷ್ಟೆ. ಅದಕ್ಕೋತ ಬರ್ತಾರೆ, ನಾಳೆಯಿಂದ ಹೋಗೋದು ಡಿಕ್ಲೇರ್ ಮಾಡುತ್ತೆ, ಮತ್ತೆ ನಾಳೆಯಿಂದ ಹೋಗೋದಿಲ್ಲ ಅಂತ ಹೇಳುತ್ತೆ. ಬಿಡೋದಿಲ್ಲ ಇವರು, ಏನಾದರೂ ಮಾಡಿ ಆಸೆ ಆಮಿಷಗಳನ್ನು ತೋರಿಸಿ ಕಳಿಸಿಕೊಡ್ತಾರೆ. ಅಲ್ಲಿಗೆ ಹೋದವರು ಹೊಡಿತಾರೆ, ಏನಾದರೂ ಮಾಡಿ ಕಳಿಸಿಕೊಡ್ತಾರೆ. ನಿಧಾನವಾಗಿ ಅವನಿಗೆ ಓದಿನ ರುಚಿಯ ಬರೋದು ಶುರುವಾಗುತ್ತೆ, ಆಮೇಲೆ ಅರ್ಥವಾಗುತ್ತೆ. ನೋಡಿ, ಲೌಕಿಕ ವಿದ್ಯೆಯನ್ನು ಓದಿಸ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕು. ನಮ್ಮ ಸರ್ಕಾರ ಅಂತೂ ಬಿಸಿ ಊಟದ ಟೆಂಪ್ ಮಾಡ್ತಾರಪ್ಪ, ಬಿಸಿ ಊಟ ಕೊಡ್ತೀವಿ ಬನ್ನಿ ಅಂತ ಹೇಳಿಬಿಟ್ಟು ಊಟ ಜೊತೆ ಒಂದು ಊಟ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಆ ಟೈಪ್. ಅದು ಬೇರೆ ಜೊತೆ ಪಾಪ ಇವ್ರದೇ ಕೆಲಸ. ನಮ್ಮಲ್ಲಿ ಒಂದಿರೋದು ಹಾಗೇನೆ, ಬಿಸಿ ಊಟದ ಕಾನ್ಸೆಪ್ಟ್ ಸರ್ಕಾರ ಇವತ್ತು ಹಾಕೊಳುತ್ತೆ ಅಷ್ಟೇ, ನಮ್ಮ ಶಾಸ್ತ್ರ ಸಮಾರಂಭ ಹಾಗಲ್ಲ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಊಟ ಜೊತೆಗೆ ಪಾಪ ಬ್ರಾಹ್ಮಣ ಸುವಾಸನೆ ಭೋಜನ. ಈ ಬ್ರಾಹ್ಮಣ ಸುವಾಸನೆ ಭಾರಿ ಬುದ್ಧಿವಂತರು, ಊಟದ ಜೊತೆಗೆ ಬಂದು ಮುಗಿಸ್ಕೊಂಡು ಹೋಗ್ತಾರೆ ಹೊರತು ಅವಾಗ ಕೇಳೋದಕ್ಕೂ ವ್ಯವಸ್ಥೆನೇ ಮಾಡ್ಕೊಳ್ಳೋದಿಲ್ಲ. ಇಷ್ಟಾದರೂ ನಮ್ಮಲ್ಲಿ ಪದ್ಧತಿ ಯಾಕೆ ಹೊಡ್ಕೊಂಡಿದೆ ಅಂದರೆ, ನಾಲ್ಕು ಜನ ಕೇಳಿ ನೆಪದೊಳಗೆ ಅಟ್ರಾಕ್ಷನ್, ಊಟಕ್ಕೋಸ್ಕರ ಬಂದು ಕಿವಿಯಲ್ಲಿ ಬಿದ್ದು ಸಾಡು ಎಷ್ಟೋ ಜನ ಚೇಂಜ್ ಆಗಿಬಿಡ್ತಾರೆ ಆ ಟೈಮ್ನೊಳಗೆ. ಇದು ಬಲಾತ್ಕಾರದಿಂದ ಮತವನ್ನು ತಿಳಿಸ್ತಕ್ಕಂಥ ಪದ್ಧತಿ. ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳೋದ್ರೆ ಯಾರು ಹೇಳಬೇಕೀಗ? ಆದ್ದರಿಂದ ನಮಗೆ ತಿಳಿದಿಲ್ಲ, ಬೇಕಾಗಿಲ್ಲ. ಆದರೆ ತಿಳಿದಿಲ್ಲ ಅಂತ ನಾವು ತಿಳ್ಕೊಂಡ್ರೆ ಎಷ್ಟೋ ಸಮಸ್ಯೆ ಪರಿಹಾರ ಆಗುತ್ತೆ ನಮಗೆ. ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದರೂ ಹೇಳಿದವನಿಗೆ ಬೆಲೆ ಇದೆ. ಅವ್ರು ದಾರಿ ಕೇಳ್ತಾನೆ, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿಬಿಡಿ, ಇನ್ನೊಬ್ಬನು ಕೇಳ್ತಾನೆ ಪಾಪ ಅವನು. ನಮಗೆ ಗೊತ್ತಿಲ್ಲ, ಇನ್ನೊಬ್ಬನು ಕೇಳ್ತಾನೆ, ನಮಗೆ ಗೊತ್ತೊಂದು ಮಿಸ್ಗೈಡ್ ಮಾಡಿಬಿಟ್ರೆ ಅವನು ನಂಬ್ತಾನೆ ಹೋಗ್ತಾನೆ, ಹಾಳಾದರೆ ಯಾರು ಜವಾಬ್ದಾರ ಅದಕ್ಕೆ? ಅದಕ್ಕೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತಾದರೂ ಹೇಳಿ, ಅದು ಬಿಟ್ಟು ನಮಗೆ ಗೊತ್ತಿದೆ ಅಂತ ಒಂದು ನಾಟಕ ಮಾಡಲಿಕ್ಕೆ ಹೋಗಬಾರದು. ಆದರೆ ದುರ್ಯೋಧನ ಇಂಥ ಸದವಕಾಶ ಯಾರು ಕೊಡ್ತಾರೆ ಇಂಥ ಅವಕಾಶನ? ಮೈತ್ರೇಯರಂಥವರನ್ನು ಕಳಿಸಿ, ಅವರೇನು ಸಾಮಾನ್ಯರಲ್ಲ, ಭಾಗವತ ಪುರಾಣ ಪ್ರವಚನ ಮಾಡಿದವರು, ಅವರು ವಿದುರನಿಗೆ ಭಾಗವತ ಹೇಳಿದವರು. ಹರಿದ್ವಾರದಲ್ಲಿ ವಿದುರನನ್ನು ಕೂಡಿಸಿಕೊಂಡು ಭಾಗವತವನ್ನು ಎಷ್ಟು ಖುಷಿಯಿಂದ ಹೇಳ್ತಾರೆ ಗೊತ್ತಾ? ವಿದುರನಂಥವನು ಕೇಳ್ತಾನೆ ಅಂದರೆ ವಿದುರ ಎಂಥವನು, ಅವನು ಹೇಳಿದ ಮಾತು ವಿದುರ ನೀತಿಯಾಗಿ ಪಠ್ಯ ಪುಸ್ತಕ ಆಯಿತು. ವಿದುರನ ಉಪದೇಶ ವಿದುರ ನೀತಿ ಅಂತ ಹೇಳಿ ಮಹಾಭಾರತದಲ್ಲಿ ಒಳ್ಳೆ ಪಠ್ಯ ಭಾಗ. ಅಂಥ ಮಹಾನುಭಾವ ಮೈತ್ರೇಯರಿಗೆ ನಮಸ್ಕಾರ ಮಾಡಿ ನನಗೆ ಹೇಳಿ ಅಂತ ಕೇಳಬೇಕಾದ್ರೆ ಎಂಥ ವರ್ಚಸ್ವಿಗಳು ಮೈತ್ರೇಯರು! ಅಂಥವರು ತಾವಾಗಿ ಬಂದು ಹೇಳ್ತಾ ಕೂತರೆ ಬೇರೆ ಕಡೆ ಮುಖ ಮಾಡಿ ಕೂತನಂತೆ. ಅವ್ರು ನೋಡ್ತಾರೆ, ಆಯಿತು ವೇದವ್ಯಾಸ ಹೇಳಿದ್ದಾರೆ, ಕೇಳೋಣ ಅಂತ ಹೇಳ್ತಾ ಹೋದ್ರಂತಾಗೇನೆ. ಕೊನೆಗೆ ಹೇಳ್ತಾರೆ, ನೋಡು ದುರ್ಯೋಧನ, ನಾನು ನಿನಗೆ ಪಾಂಡವರ ಪರವಾಗಿ ಭಿಕ್ಷೆ ಕೇಳೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಭಿಕ್ಷೆ ಕೇಳೋದಕ್ಕೆ ಬಂದಿಲ್ಲ, ನೀನು ನ್ಯಾಯವಾಗಿ ಕೊಡಬೇಕಾದ್ದನ್ನು ಕೊಡು, ಅನ್ಯಾಯದಿಂದ ತಗೊಂಡಿದ್ದೀಯ, ಅದು ಎಂದೂ ನಿನಗೆ ಒಳ್ಳೆಯದು ಕಾರಣವಾಗೋದಿಲ್ಲ. ನೀನು ಮೊದಲು ಮಾಡಬೇಕಾದ ಕೆಲಸ ಪಾಂಡವರಲ್ಲಿ ಕ್ಷಮಾಪಣೆ ಕೇಳಬೇಕು. ಅವರು ನೇರ ಉಪದೇಶ ಮಾಡ್ತಾರೆ, ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದೀಯ ಅವರಿಗೆ, ತುಂಬಿದ ಸಭೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ ಕ್ಷಮೆ ಕೇಳಬೇಕು, ಅವರ ರಾಜ್ಯವನ್ನು ವಾಪಸ್ ಕೊಡಬೇಕು, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಅಂತ ಹೇಳಬೇಕು. ಅದರಿಂದ ನನ್ನ ಜೀವನ ಪೂರ್ತಿ ಸಾರ್ಥಕವಾಗುತ್ತೆ, ಏನು ಬಯಸ್ತೀವಿ ಎಲ್ಲ ಸಿಗುತ್ತೆ, ಇಲ್ಲದೆ ಹೋದರೆ ಎಂದೂ ಇದು ಬದುಕುವ ದಾರಿ ಅಲ್ಲ ಅಂತ ಹೇಳಿದರೆ. ಆಗ ದುರ್ಯೋಧನ ಕೇಳ್ತಾ 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 ಹಾಗೆ ಇದ್ದಾನೆ, ಭಾರಿ ಕೋಪ ಬರ್ತಾ ಇದೆ ಅವರಿಗೆ. ಈ ಕಡೆ ತಿರುಗಿ ಆದರೂ ಮಾತಾಡು ಅಂದರೆ ಅಹಂಕಾರದ ತಿರಸ್ಕಾರ ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ಪಾಂಡವರು ದುರ್ಬಲರನ್ನು ತಿಳ್ಕೊಂಡ್ಬಿಡಬೇಡ, ಮೊನ್ನೆಯಷ್ಟೇ ಭೀಮಸೇನ ಕಿರ್ಮಿರನನ್ನು ಕೊಂದಿದ್ದಾನೆ ಗೊತ್ತಾ ಅಂತ ಹೇಳಿದ್ದಾನೆ. ವನಕ್ಕೆ ಕಾಲಿಟ್ಟ ದಿವಸವೇ ರಾತ್ರಿ ಕಾಲದಲ್ಲಿ ಕಿರ್ಮಿರನ ಭಯಂಕರ ರಾಕ್ಷಸ ಬರ್ತಾನೆ, ಅವನಿಗೆ ಶಿವನ ವರ ಬೇರೆ ಇತ್ತು ಅಂತ ಭೀಮಸೇನ ಬರೀ ಕೈಲಿ ಕೊಂದು ಹಾಕಿದ್ದಾನೆ ಗೊತ್ತೇನು? ಅಂಥ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ವತಚಯೋ ನರ್ಮಣ ನಿರ್ಮಮಾಥ. ಅಂಥ ಭೀಮನಿಗೆ ನೀವೆಲ್ಲ ಯಾಮೂಲಿಯ ಲೆಕ್ಕ, ನಿಮ್ಮ ಬದುಕಿಗೋಸ್ಕರ ಹೇಳ್ತಾ ಇದ್ದೇನೆ, ಪಾಂಡವರಿಗೆ ದೈನ್ಯದ ಪ್ರಶ್ನೆ ಇಲ್ಲ ಇಲ್ಲಿ ಅಂತ ಹೇಳಿದರೆ. ಆಗ ದುರ್ಯೋಧನನಿಗೆ ಇಷ್ಟಾದರೂ ಎಚ್ಚರ ಇಲ್ಲ, ಅವನೇನು ಮಾಡಿದನಂತೆ, ತನ್ನ ತೊಡೆ ತಟ್ಟಿಕೊಂಡು ಅಹಂಕಾರ ತೋರಿಸಿ ತೊಡೆ ತಟ್ಟಿಕೊಂಡಂತೆ ಜೋರಾಗಿ. ಆಗ ಅವರು ಶಾಪ ಕೊಡ್ತಾರೆ, ಅಲ್ಲೋ ದುರ್ಯೋಧನ ಮಾತು ಕೇಳಲಿಲ್ಲ ಹಾಳಾಗಿ ಹೋಗಲಿ, ಸುಮ್ಮನೆ ಕೊಡೋದಕ್ಕೂ ನಿನಗೆ ಬರೋದಿಲ್ಲವಲ್ಲ, ಯಾವ ತೊಡೆಯನ್ನು ಅಹಂಕಾರದಿಂದ ತಟ್ಟಿಕೊಂಡಿಯಲ್ಲ, ತವೋರು ಭೇದಾಯ ಭವೇತ್ ಸುಯುದ್ಧಂ, ಇನ್ನು ತೊಡೆ ಮುರಿಲಿಕ್ಕೆ ದೊಡ್ಡ ಯುದ್ಧವಾಗುತ್ತೆ, ನಿನ್ನ ತೊಡೆ ಭೀಮನಿಂದ ಪುಡಿ ಪುಡಿ ಆಗುತ್ತೆ ಅಂತ ಹೇಳಿದರೆ ತಕ್ಕ ಹೇಳಿ ಹೊಟ್ಟೆ ಬಿಟ್ರಂತಲ್ಲಿ. ಆಗ ಧೃತರಾಷ್ಟ್ರ ತಕ್ಷಣ ಬರ್ತಾನೆ, ಕಾಲು ಹಿಡ್ಕೋತಾನೆ, ಮಕ್ಕಳ ಪರವಾಗಿ ತಾನೆ ಕ್ಷಮೆ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನಾನು ಹೇಳಿದ ಮಾತು ನಡೆದೇ ನಡೆಯುತ್ತೆ, ಆದರೂ ಕೊನೆ ಒಂದು ಅವಕಾಶ ಕೊಡ್ತೇನೆ, ಈಗಲೂ ಪಾಂಡವರಲ್ಲಿ ಅವನು ಕ್ಷಮೆ ಕೇಳಿದರೆ ನನ್ನ ಶಾಪ ನಡೆಯೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ಅನುಗ್ರಹ ಇನ್ಯಾರು ಮಾಡ್ತಾರೆ, ಲಾಸ್ಟ್ ಚಾನ್ಸ್ ಅದು ಅಂತ. ಈಗಲೂ ಒಪ್ಪಿಕೊಳ್ಳೋದಾದರೆ ಶಾಪ ವಾಪಸ್ ತಗೊಂಡು, ಇಲ್ಲದೆ ಹೋದರೆ ಯುದ್ಧ ನಡೆದೇ ನಡೆಯುತ್ತೆ ಅಂತ ಹೊರಟು ಹೋಗಿಬಿಟ್ರಂತಲ್ಲಿ. ದುರ್ಯೋಧನ ಅರ್ಥನೇ ಮಾಡಿಕೊಳ್ಳಿಲ್ಲ. ಇವತ್ತು ಎಷ್ಟೋ ಸರ್ತೆ ಕ್ಲಾಸಿಗೆ ಬರೋದವರು ನೋಟಿಸ್ ಕೊಡೋದು, ಅವನಿಗೆ ಎಚ್ಚರಿಕೆ ಕೊಡೋದು, ಕ್ಲಾಸಿಂದ ಹೊರಗೆ ಹಾಕೋದು, ಪೇರೆಂಟ್ಸ್ ಲೆಟರ್ ಬರೆಯೋದು ಎಲ್ಲ ನಡೆಯುತ್ತೆ. ಇಷ್ಟು ಮಾಡಿದರೂ ಕೂಡ ಎಷ್ಟನೇ ತಯಾರಿ ತಿದ್ಕೋತಾರೆ? ತಿದ್ಕೊಳ್ಳೋದೇ ಇಲ್ಲ. ಇವತ್ತು ದುರ್ಯೋಧನ ಅದು ಒಳ್ಳೆ ದೃಷ್ಟಾಂತ. ಇದೆಲ್ಲ ಯಾತಕ್ಕೆ ಹೀಗಾಗುತ್ತೆ ಅಂತ ಜನಕ್ಕೆ ಹೇಳೋದು ಕಷ್ಟ. ಭಗವಂತ ಹೇಳ್ತಾನೆ, ಇದು ಯಾತಕ್ಕೂ ಹಾಗಾಗಿದ್ದಲ್ಲ, ಅವರ ಸ್ವರೂಪನೇ ಹಾಗಿದೆ ಅಂತ ಹೇಳುತ್ತಾರೆ. ಇದನ್ನು ಯಾರು ಒಪ್ಪೋದಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಇದು ಸ್ವರೂಪ, ಇದು ಬೇವು ಬೇವು ಯಾಕಾಗಿದೆ ಅಂದರೆ ಅದು ಬೇವು ಸ್ವರೂಪತಃ ಕಹಿ. ಅದು ಸಿಹಿ ಸಿಹಿಯ ಬೆಲ್ಲ ಯಾತಕ್ಕೆ ಸಿಹಿ ಆಗಿದೆ? ಅದು ಬೆಳೀತಕ್ಕಂಥ ಕಬ್ಬು ಸಿಹಿಯಾಗಿರೋದೇ ಪದ್ಧತಿ. ಅದು ಅದಕ್ಕೆ ಪುರಂದರದಾಸರೊಳಗೆ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ. ಒಳ್ಳೆಯ ಒಂದು ಬೆಲ್ಲದ ಕಟ್ಟೆ ಜೇನುತುಪ್ಪದ ನೀರು ಹಾಕಿಬಿಟ್ಟು ಬೇವಿನ ಬೀಜ ಬಿತ್ತಿದರೆ ಆಮೇಲೆ ನೋಡಿ ಯಥಾ ಪ್ರಕಾರ ಕೈ ಇರುತ್ತೆ ಹೊರತು ಸ್ವಲ್ಪ ಚೇಂಜ್ ಆಗಿರೋದಿಲ್ಲ. ಬೆಲ್ಲದ ಕಟ್ಟೆ ಕಟ್ಟಿದ್ದು ವೇಷ್ಟೇ, ಇದರಿಂದ ಬೆಲ್ಲ ವೇಷ್ಟು ಜೇನು ವೇಷ್ಟೇ ಹೊರತು ಅದಂತೂ ಚೇಂಜ್ ಆಗೋದೇ ಇಲ್ಲ. ಉಪದೇಶೋ ಹಿ ಮೂರ್ಖಾಣಾಂ ಪ್ರಕೋಪಾಯ ನಶಾಂತಯೇ, ಮೂರ್ಖರಿಗೆ ಮಾಡೋ ಉಪದೇಶ ಅವರ ದುಸ್ಥಿತಿಯನ್ನು ಉಲ್ಬಣಿಸುತ್ತೆ ಹೊರತು ಏನೂ ಕೆಲಸಕ್ಕೆ ಬರೋದಿಲ್ಲ. ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ, ಹಾವೆ ಎಷ್ಟು ಹಾಲು ಕುಡಿಸಿದರೂ ಕೂಡ ಅಷ್ಟೇ ಜೋರಾಗಿ ವಿಷ ಬೆಳೆಯುತ್ತೆ ಹೊರತು ಹಾವು ಕುಡಿದ ಮಾತ್ರಕ್ಕೆ ಹಾಲು ವಿಷ ಕಳ್ಕೊಳ್ಳೋದಿಲ್ಲ. ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ, ಹಾವಿಗೆ ಹಾಕಿದ ಹಾಲು ಕೂಡ ವಿಷ ಹೇಗಾಗುತ್ತೋ, ದುಷ್ಟರಿಗೆ ಮಾಡಿದ ಬೋಧೆ ಕೂಡ ಅದು ದುರ್ಬೋಧೆ ಆಗುತ್ತೆ, ಅವ್ರ ಪಾಲಿಗೆ ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ಭಗವಂತ ಒತ್ತಿ ಹೇಳ್ತಾ ಈ ಜಗತ್ತಿನ ಸ್ವಭಾವವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ತುಂಬ ಜನ ಏನಾದರೂ ಕೆಟ್ಟದಾಗಿ ನಡ್ಕೊಂಡ್ರೆ ನಾವು ತಿಳ್ಕೊಬೇಕಾದಿಷ್ಟೇ, ಅವನ ಸ್ವಭಾವನೇ ಅಷ್ಟೊಂದು ತಿಳ್ಕೊಂಡ್ರೆ ಆಯ್ತು. ಆದರೆ ನಾವು ನಮ್ಮ ಜನಗಳು ಹಾಗೆ ಮಾಡಿದಾಗ ಹೇಳೋದನ್ನು ಬಿಡಬಾರ್ದು, ಹೇಳ್ತಾನೇ ಇರಬೇಕು ಯಾವಾಗಲೂ ಕೂಡ ಬಿಡಬಾರದು. ಯಾಕಂದ್ರೆ ಇವನಿಗೆ ಪಾಪ ಬರುತ್ತೆ, ಇಲ್ಲದೆ ಹೋದರೆ ಬೇಡ ಅಂತ ಹೇಳ್ತಾನೆ ಇರಬೇಕು. ಅವ್ರಿಗೆ ಕೇಳೋದಿಲ್ಲ, ನಾವು ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಭಗವಂತ ಹೇಳಿದ್ದ ಅವ್ರ ಸ್ವರೂಪ ಅಷ್ಟೇ, ಬೇವ್ ಹೀಗೆ ಹಾಕಿದ್ರೆ ಸಿಟ್ಟು ಮಾಡ್ಕೊಂಡು ಏನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ. ಅದು ಸಿಟ್ಟು ಮಾಡ್ಕೊಂಡಿದ್ದು ಎಷ್ಟೋ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಅದು ಬೇವನ್ನು ಬಿಡಬೇಕೇ ಹೊರತು ಅದನ್ನು ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು. ದುಷ್ಟರ ಸಹವಾಸ ದೂರ ಇರಬೇಕೇ ಹೊರತು ಅವನ್ನು ಚೇಂಜ್ ಮಾಡ್ತೇನೆ ಅಂತ ಹೋದರೆ ಇವನ ಎಫರ್ಟ್ ವೇಸ್ಟ್ ಆಗುತ್ತಷ್ಟೇ. ಎಂದು ಅದಕ್ಕೆ ಕಷ್ಟ ಪಡಬೇಡಿ, ಪ್ರಯತ್ನ ಪಡಬೇಡಿ ಅಂತ ಹೇಳುತ್ತಾರೆ. ಈ ಸ್ವರೂಪದ ಕಾನ್ಸೆಪ್ಟೇ ಬಹಳ ಮುಖ್ಯ ಇದೆ. ಇವತ್ತು ಯಾವ ದರ್ಶನಗಳು ಇದನ್ನು ಉಪಯೋಗ ಮಾಡಿಕೊಳ್ಳಿಲ್ಲ. ಅವರಿವರು ಮಾತಲ್ಲ, ಭಗವಂತನ ಮಾತಿದ್ದು, ಭಗವದ್ಗೀತೆಯ ಮಾತು ಗೊತ್ತಿಲ್ಲ ಅಂತಲ್ಲ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿಗ್ತಕ್ಕಂಥ ಅಧ್ಯಾತ್ಮದ ಪುಸ್ತಕ ಅಂದರೆ ಭಗವದ್ಗೀತೆನೇ. ಇವತ್ತು ಎಲ್ಲಿಯಾದರೂ ಮನುಷ್ಯ ಬಂದು ವೇದಾಂತದ ಬಂದು ಮಾತಾಡ್ತಾನೆ ಅಂತ ಹೇಳಿದರೆ ಅದು ಭಗವದ್ಗೀತೆಗೆ ಸಂಬಂಧಪಟ್ಟಿರಲೇಬೇಕು. ಇಷ್ಟು ಪ್ರಸಿದ್ಧವಾದದ್ದು ಹೋಲಿ ಎಲ್ಲೋ ಮೂಲೆಯಲ್ಲಿ ಭಗವಂತ ಹೇಳಲಿಲ್ಲ, ಅಧ್ಯಾಯನೇ ಮೀಸಲಿಟ್ಟಿದ್ದ. ಅಧ್ಯಾಯ ಪೂರ್ತಿ ಅದನ್ನೇ ಹೇಳ್ತಾ ಇದೆ. ಇಷ್ಟಾರು ಜನ ಗಮನಿಸ್ತಾ ಹೋದರೆ ಓದಿದವರಿಗೆ ತಿಳುವಳಿಕೆ ಇಲ್ಲ ಅಂತಾಗತ್ತಷ್ಟೇ. ಇಷ್ಟು ಹೇಳಿ ಪರಮಾತ್ಮ ಮುಂದುವರಿಸ್ತಾನೆ. ಅರ್ಜುನ ಹೀಗೆಲ್ಲ ಅವ್ರು ಮಾಡ್ತಾರೆ ಅಂತ ತಿಳ್ಕೊಂಡು ಬೇಸ್ಟ್ ಏನು ಮಾಡ್ತಾನೆ, ಪಾಪ ಪಾಠ ಮಾಡಿಕೊಂಡು ತುಂಬ ಗಲಾಟೆ ಮಾಡಿಬಿಟ್ರೆ ಬೈತಾನೆ, ಹೊರಗೆ ಕಳಿಸ್ತಾನೆ, ಏನೋ ಮಾಡ್ತಾನೆ, ಕೊನೆ ಸಿಟ್ಟು ಬಂದುಬಿಟ್ರೆ ತಾನೇ ಕ್ಲಾಸ್ ಬಿಟ್ಟು ಹೋಗಿಬಿಡ್ತಾನೆ ಅಷ್ಟೇ. ನಾನು ಕ್ಲಾಸ್ ತೊಗೊಳ್ಳೋದಿಲ್ಲ, ಹೋಗಂತ ಹೋಗಿಬಿಡ್ತಾನೆ ಇಷ್ಟೇ. ಆದರೆ ಪರಮಾತ್ಮ ಹೇಳ್ತಾನೆ ನಾನು ಹಾಗೆ ಮಾಡೋದಿಲ್ಲ ಅರ್ಜುನ, ನಾನೇನು ಮಾಡ್ತೇನೆ ಗೊತ್ತಾ ಅಂತ ಹೇಳ್ತಾನೆ. ದುಷ್ಟರು ಹೀಗೆ ಬದುಕ್ತಾರೆ, ನನ್ನನ್ನೇ ದ್ವೇಷ ಮಾಡ್ತಾರೆ. ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಹ. ನಮ್ಮ ದೇಹದಲ್ಲಿ, ನನ್ನ ದೇಹ ಬಿಡುವವರ ದೇಹದಲ್ಲಿ ನನಗೆ ವಂಚನೆ ಮಾಡ್ತಾರೆ ಅವರು. ಆದರೆ ನಾನು ಸುಮ್ಮನೆ ಇರ್ತೇನೆ ಅಂತ ತಿಳ್ಕೊಂಡ್ಬಿಡಬೇಡ. ನಾನು ತಾನಹಂ ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ತೈವ ಕೌಂತೇಯ ತಥೋಯಾಂತಿ ಅಧಮಾಂ ಗತಿಂ. ಎರಡು ಶ್ಲೋಕದಲ್ಲಿ ತಾನು ಏನು ಮಾಡ್ತೇನೆ ಅಂತ ಭಗವಂತ ಹೇಳುತ್ತಾನೆ. ಅಂದರೆ ಭಗವಂತ ಗೀತೆಯನ್ನು ಉಪದೇಶ ಮಾಡಬಲ್ಲ, ಅದನ್ನು ತಪ್ಪು ನಡ್ಕೊಳ್ಳದೇ ಇದ್ದವ್ರನ್ನ ಶಾಸನ ಮಾಡಬಲ್ಲ. ಇದು ಭಗವಂತನ ಸರ್ವ ಸಾಮರ್ಥ್ಯ. ತಾನ್ ಅಹಂ ದ್ವಿಷತಃ ಕ್ರೂರಾನ್, ಅಂಥ ಮಹಾಪಾಪಿಗಳನ್ನು ದ್ವೇಷಗಳನ್ನು ಅಹಂ ನಾನು, ನಾವು ಅಂತ ಹೇಳೋದಿಲ್ಲ, ನಾನು ಒಬ್ಬನೇ ಸಾಕು ಇವರಿಗೆಲ್ಲ. ಹೇಳ್ತಾನೆ ಜನ ಬೇಕಿಲ್ಲ ನನಗೆ, ಎಷ್ಟೋ ಜನ ಪೊಲೀಸ್ ಸ್ಕ್ವಾಡ್ ಕರ್ಕೊಂಬರುತ್ತೆ ಹಿಂದ್ಗಡೆಗೆ, ರೋಡ್ ಬೆಟಾಲಿಯನ್ನೇ ಕರ್ಕೊಂಬರುತ್ತೆ, ದೇವರು ಏನು ಬೇಕಿಲ್ಲ, ನಾವೊಬ್ಬನೇ ಸಾಕು ಕಥೆ ಮುಗಿಸ್ಲಿಕ್ಕೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್. ನನ್ನ ದ್ವೇಷ ಮಾಡ್ತಾರೆ ಅಷ್ಟೇ ಅಲ್ಲ, ಅವರು ಕ್ರೂರಿಗಳಾಗ್ತಾರೆ. ಇಂಪಾರ್ಟೆಂಟ್ ಅದು. ಒಂದು ತಿನ್ನಬಾರದ್ದು ತಿಂದರೆ ಸುಮ್ಮನೆ ಇದ್ರೆ ಏನು ಯೋಚನೆ ಇಲ್ಲ, ಅವನ ಆರೋಗ್ಯ ಕೆಡುತ್ತೆ, ಹಾಳಾಗಿ ಹೋಗಿಬಿಡುತ್ತೆ. ಯಾರು ಭಗವಂತನ ದ್ವೇಷವನ್ನು ಮಾಡ್ತಾನೋ ಅವನು ಕ್ರೂರಿ ಆಗ್ತಾನೆ, ಸಮಾಜ ಕಂಟಕನಾಗ್ತಾನೆ. ಇವತ್ತು ನಡೀತಿರೋದು ಅದೇನೆ. ಇವತ್ತು ಇವತ್ತು ಟೆರರಿಸ್ಟನ್ನು ಎದುರಿಸೋಕ್ಕೋಸ್ಕರ ಜನ ಏನು ಮಾಡ್ತಾರೆ, ಸೆಕ್ಯೂರಿಟಿ ಜಾಸ್ತಿ ಮಾಡ್ತಾ ಹೋಗ್ತಾರಷ್ಟೇ. ಎಷ್ಟು ಸೆಕ್ಯೂರಿಟಿ ಜಾಸ್ತಿ ಮಾಡಿದರೂ ಕೂಡ ಅವರಿಂದ ಬದುಕಲಿಕ್ಕಾಗೋದಿಲ್ಲ. ಯಾವ ಮೂರು ರೂಪದಲ್ಲಾರೋ ಬಂದು ಅವನು ಹಾಳು ಮಾಡ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಯಾತಕ್ಕವರು ಕ್ರೂರಿಗಳಾಗಿದ್ದಾರೆ ಅಂದರೆ ಕೆಲವರು ನಿಜವಾಗ್ಲೂ ಕ್ರೂರಿಗಳಲ್ಲ, ತಪ್ಪಾಗಿ ಕೇಳಿ ಕೇಳಿ ಕ್ರೂರಿಗಳಾಗಿರ್ತಾರೆ, ಕೆಲವರು ಸ್ವರೂಪದಲ್ಲೇ ತಪ್ಪಿಡುವ ಕ್ರೂರಿಗಳಾಗಿರ್ತಾರೆ. ಆದರೆ ಯಾರು ಒಳ್ಳೆಯವರಾಗಿದ್ದು ಕೆಟ್ಟ ಸಹವಾಸದಿಂದ ಕೆಟ್ಟವರಾಗಿರ್ತಾರಲ್ಲ, ಅವ್ರನ್ನ ಬದಲಾಯಿಸಬೇಕಾದ್ರೆ ಒಳ್ಳೆ ವಿಷಯ ಹೇಳಿದರೆ ಖಂಡಿತ ಚೇಂಜ್ ಆಗ್ತಾರೆ. ಆದರೆ ಯಾರು ಬೈ ನೇಚರ್ ಆಗಿರ್ತಾರೋ ಅವ್ರು ಮಾತ್ರ ಚೇಂಜ್ ಆಗೋದಿಲ್ಲ. ಯಾರು ದೇವರನ್ನ ತಮ್ಮ ಸ್ವರೂಪದಿಂದನೇ ದ್ವೇಷ ಮಾಡ್ತಾರೋ ಅವರು ಕ್ರೂರಿಗಳಾಗ್ತಾರೆ. ಸಂಸಾರೇಶು ತಾನಹಂ ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾದೆ ಅಶಸ್ತ್ರ ವಶುಭಾನ್ ಆಸುರೀಶ್ವೇವ ಯೋನಿಷು. ಅವರನ್ನು ನಾನು ಕೆಳ ಬಿಡಿಸ್ತಾ ಹೋಗ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅವರನ್ನು ಹಂತ ಹಂತವಾಗಿ ಕೆಳ ಬಿಡಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ತಾನ್ ಕ್ಷಿಪಾದೆ ಅಜಸ್ರ ವಶುಭಾನ್ ಆಸುರೀಶ್ವೇವ ಯೋನಿಷು, ಅವರ ಅಸುರ ಯೋನಿಗಳಲ್ಲಿ ಹುಟ್ಟಿಸ್ತೇನೆ ಅಂತ ಹೇಳುತ್ತಾನೆ. ಅಂದರೆ ಕೆಟ್ಟ ಜನ್ಮ ಕೊಡ್ತೇನೆ ಅಂತ ಅರ್ಥ. ಕೆಟ್ಟ ಜನ್ಮವನ್ನು ಕೊಡ್ತೇನೆ. ಸರ್ಕಾರ ಕೂಡ ಹಾಗೆ ಮಾಡಿರುತ್ತೆ, ಸರಿಯಾಗಿ ಮಾತು ಕೇಳೋದಿಲ್ವಲ್ಲ, ಅನ್ವಾಂಟೆಡ್ ಪ್ಲೇಸ್ ಟ್ರಾನ್ಸ್ಫರ್ ಮಾಡ್ತಾನೆ ಫಸ್ಟ್. ಅವನಿಗೆ ಎಲ್ಲಿ ಆಗಬಾರ್ದು ಅಂತ ಕೇಳಿರ್ತಾನೆ ಅಲ್ಲಿಗೆ ಹಾಕ್ತಾನೆ, ಅವನಿಗೆ ಬುದ್ಧಿ ಬರಲಿ ಅಂತ ಹೇಳಿಬಿಟ್ಟು. ಇದು ಪದ್ಧತಿ ಅದು. ಅದಕ್ಕೆ ಮೊದಲೇನು ಮಾಡ್ತೇನೆ ನಾನು, ತಕ್ಷಣ ನಾಶ ಮಾಡೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾನೆ. ಅಲ್ಲಿಗೂ ಗಲಾಟೆ ಮಾಡ್ತಾನಲ್ಲ, ಆಗ ಸಸ್ಪೆಂಡ್ ಮಾಡೋದು, ಅಲ್ಲಿಗೂ ಮಾಡಿದ್ರೆ ಡಿಸ್ಮಿಸ್ ಮಾಡೋದು. ಮುಂದಿನ ಹಂತ ಸರ್ಕಾರ ಅವನು ಎಷ್ಟೇ ಹುಚ್ಚುಚ್ಚಾಗಿ ವರ್ತಿಸಿದ್ರು ಕೂಡ ಸಡನ್ನಾಗಿ ಡಿಸ್ಮಿಸ್ ಮಾಡೋದಿಲ್ಲ, ಫುಲ್ ಚಾನ್ಸಸ್ ಕೊಡ್ತಾರೆ, ಅವನಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಅವಕಾಶಗಳನ್ನು ಕೊಡ್ತಾರೆ. ಎಲ್ಲದರಲ್ಲೂ ಅವನು ದೃಷ್ಟಾಂತ ಪ್ರೂವ್ ಆದ ಮೇಲೆ ಅವನು ಡಿಸ್ಮಿಸ್ ಮಾಡಿಬಿಡ್ತಾರೆ. ಸರ್ಕಾರ ಗೊತ್ತಿಲ್ಲದೆ ಪ್ರಯತ್ನ ಮಾಡುತ್ತೆ, ದೇವರು ಹಾಗಲ್ಲ, ದೇವರು ಸರ್ವಜ್ಞ, ಆದರೆ ಆಪರ್ಚುನಿಟಿ ಕೊಟ್ಟೇ ಕೊಡ್ತಾನೆ. ಮೊದಲ ಹಂತದಲ್ಲಿ ಆಸುರೀಶ್ವೇವ ಯೋನಿಷು, ಅಸುರ ಯೋನಿಗಳಲ್ಲೇ ಹುಟ್ಟಿಸ್ತೇನೆ. ಅಸುರ ಯೋನಿ ಶಬ್ದಕ್ಕೆ ಕೆಟ್ಟ ಜನ್ಮ ಅಂತ ಅರ್ಥ, ಕೆಟ್ಟ ಜನ್ಮಗಳನ್ನು ಕೊಡ್ತೇನೆ. ಈ ನಾವು ಯೋಚನೆ ಮಾಡಬೇಕು, ದೇವರು ನಮಗೆ ಕೈಕಾಲು ಕೊಟ್ಟಿದ್ದಾನೆ, ತಿಳಿದವರ ಮೇಲೆ ಹುಟ್ಟಿಸಿದ್ದಾನೆ, ಸುಸಂಸ್ಕೃತವಾದಂಥ ಜನಗಳ ಮಧ್ಯೆ ಬದುಕ್ತೇವೆ ಅಂತ ಕೇಳಿದರೆ ಅನುಗ್ರಹ ಮಾಡಿದ್ದಾನೆ ದೇವರು ಅಂತ ಅರ್ಥ. ಒಳ್ಳೆ ವರ ಕೊಟ್ಟಾಗ ಲೆಕ್ಕ ಅದು. ಒಂದು ಅದಿಲ್ಲದೆ ಹೋಗಿಬಿಟ್ರೆ ಕೈಕಾಲುಗಳು ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಸುತ್ತಮುತ್ತ ಪರಿಸರ ಸರಿ ಇಲ್ಲ ಅಂತ ಹೇಳಿದರೆ ಎಲ್ಲ ಮೈನಸ್ ಪಾಯಿಂಟ್ಗಳು, ಒಂದೊಂದು ಮೈನಸ್ ಪಾಯಿಂಟ್ಗಳೇನೆ. ಆ ಒಂದೊಂದನ್ನು ಫಿಲಪ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಗೊತ್ತೇನು. ಒಬ್ಬ ಕೆಟ್ಟ ತಂದೆ ಇದ್ದರೆ ಪ್ರಹ್ಲಾದ ಎಷ್ಟು ಕಷ್ಟಪಡಬೇಕಾಯಿತು. ಪ್ರಹ್ಲಾದ ಒಬ್ಬ ಕೆಟ್ಟ ತಂದೆಯಿಂದಾಗಿ ಅವನ ಜೀವನದಲ್ಲಿ ಎಷ್ಟು ಸಂಕಷ್ಟಗಳು ಬಂದವು. ಒಬ್ಬ ಕೆಟ್ಟ ತಾಯಿ ಇದ್ದರೆ ಧ್ರುವನಿಗೆ ಅವಳ ತಾಯಿ ಬೈದ ಮಾತು ಎಷ್ಟು ಸಂಕಟ ಉಂಟು ಮಾಡುತ್ತೆ ಅವನಿಗೆ. ಕೆಟ್ಟ ಬಂಧುಗಳಿದ್ರೆ ಎಲ್ಲ ಒಟ್ಟಿಗೆ ಸೇರಿಬಿಟ್ರೆ ಗೋವಿಂದ, ಒಬ್ಬೊಬ್ಬರಿದ್ರೇ ಹೀಗಾಗತ್ತೆ, ಎಲ್ಲ ಸೇರಿದ ಹೆಂಗತಿಯಾಗಬೇಕು. ಅದಕ್ಕೆ ಆಸುರೀಶ್ವೇವ ಯೋನಿಷು, ಕೆಟ್ಟ ಕೆಟ್ಟ ಯೋನಿಗಳಲ್ಲಿ ಹುಟ್ಟಿಸ್ತೇನೆ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಮಾತು ಹೇಳಿದ್ದಾನೆ ಪರಮಾತ್ಮ ಆರನೇ ಅಧ್ಯಾಯದೊಳಗೆ. ಯಾವನು ಒಳ್ಳೆಯವನಾಗಿರ್ತಾನಲ್ಲ ಅವನನ್ನು ಶುಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ, ಒಳ್ಳೆ ಮನೆತನದಲ್ಲಿ ಹುಟ್ಟಿಸ್ತೇನೆ ಅಂತ ಹೇಳಿದ್ದಾನೆ. ಯಾವನು ಒಳ್ಳೊಳ್ಳೆ ಮಾರ್ಗದಲ್ಲಿ ಹೋಗ್ತಾನೆ ಅವನ ಸಾಧನೆ ಪೂರ್ತಿ ಆಗಲಿಲ್ಲ ಇನ್ನೂ ಕೂಡ ಜನ್ಮದಲ್ಲಿ, ಯೋಚನೆ ಮಾಡಬೇಕಾಗಿಲ್ಲ, ಒಳ್ಳೆ ಜನ್ಮ ಕೊಡ್ತೇನೆ ನಾನು ಅವನಿಗೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಒಳ್ಳೆ ಶುಚಿಯಾದ ಜನರ ಮನೆಯಲ್ಲಿ ಹುಟ್ಟಿಸ್ತೇನೆ, ಯೋಗಿಗಳ ಮನೆಯಲ್ಲಿ ಹುಟ್ಟಿಸಿಬಿಡ್ತೇನೆ, ಅದನ್ನು ಉದ್ಧಾರ ಮಾಡಿಬಿಡ್ತೇನೆ ಅಂತ ಅವರಿಗೆ ಹೇಳಿದ. ಇವರಿಗೆ ಕೆಟ್ಟ ಹದಿನೇ ಜನ್ಮವೇ ಕೊಡ್ತಾ ಹೋಗ್ತೇನೆ ಅಂತ ಹೇಳಿದ. ಇದು ಯೋಚನೆ ಮಾಡಿದರೆ ದೇವರು ನಮಗೆ ಕೊಟ್ಟೋ ಜನ್ಮ ಎಂಥದ್ದು, ಒಂದು ಕಡೆ ನಾವು ಭಾರಿ ಖುಷಿ ಪಡಬೇಕು, ದೇವರು ಒಳ್ಳೆ ಜನ್ಮ ಕೊಟ್ಟಿದ್ದಾನೆ ಮತ್ತು ಖುಷಿ ಪಡ್ತಕ್ಕಂಥ ಅಂಶ ಒಂದು ಎಚ್ಚರಿಕೆ ಇದೆ. ದುರುಪಯೋಗ ಮಾಡಿಕೊಂಡ್ರೆ ಮಾತ್ರ ಕೆಟ್ಟ ಜನ್ಮ ತಪ್ಪಿದ್ದಲ್ಲ ಅನ್ನೋ ಎಚ್ಚರನೂ ಇದೆ. ಅದನ್ನು ಯೋಚನೆ ಮಾಡಿ ಶಿವಾಮೆ ಅಶುಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಅಜಶ್ರಮ ಅಂದರೆ ಯಾವಾಗಲೂ ಆಲ್ವೇಜ್ ಅಂತಾನೆ ಅರ್ಥ. ಯಾವಾಗಲೂ ಅವ್ರನ್ನ ಅಧಪತ್ರದ ಅಂಚಿಗೆ ಹೋಯ್ತಾ ಬರ್ತೇನೆ. ಆ ರೀತಿ ಹೇಳಿ ಪುರಾಣ ಪುಣ್ಯಕಥೆಗಳೇ ದೊಡ್ಡ ದೃಷ್ಟಾಂತ. ಅದಕ್ಕೆ ಎಷ್ಟೆಷ್ಟು ರಾಕ್ಷಸರಿದ್ದಾರೆ ಭಗವಂತನ ದ್ವೇಷ ಮಾಡಿದವರು, ದೇವರಿಲ್ಲಿ ಅಂತ ಕೇಳಿದವರಿದ್ದಾರೆ, ತಾವೇ ದೇವರು ಅಂತ ಕರ್ಕೊಂಡವರಿದ್ದಾರೆ, ಜಗತ್ತನ್ನು ಚಿತ್ರ ವಿಜಿಂಪಿಸ ಮಾಡಕ್ಕೆ ಹೊರಟ ಜನಗಳಿದ್ದಾರೆ, ಅವರೆಲ್ಲ ಏನಾಗಿದ್ದಾರೆ ಕೊನೆಗೆ? ಭಗವಂತನಿಂದ ನಾಶವಾಗಿದ್ದಾರೆ. ಇಲ್ಲಿ ಒಂದು ಸ್ವಾರಸ್ಯ ಇದೆ. ದ್ವೇಷಗಳನ್ನು ಪರಮಾತ್ಮ ಶಿಕ್ಷಿಸ್ತಾನೆ. ಅನೇಕರಿಗೆ ವಿಷಯ ಗೊತ್ತಿಲ್ಲ, ದೇವರನ್ನ ಹೇಗಾದರೂ ಸ್ಮರಣೆ ಮಾಡಿಬಿಡಿ ಅಂತ ಒಂದು ವಾದ ಉಂಟು. ದೇವರನ್ನ ಏನಾದರೂ ರೀತಿ ಸ್ಮರಣೆ ಮಾಡಿಬಿಡಿ ಸಾಕು, ಒಳ್ಳೇದು ಮಾಡಿಬಿಡ್ತಾನೆ. ಭಾಗವತ ಪುರಾಣದಲ್ಲಿ ಅಂತ ಒಂದು ವಾಕ್ಯ ಸಿಗುತ್ತೆ ಮೇಲ್ನೋಟಕ್ಕೆ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈತ್ಯಾದಯೋ ನೃಪಾಹ. ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನಲ್ಲಿ ಕಾಮನೆಯನ್ನು ಹೊಂದಿ ಸದ್ಗತಿಗೆ ಹೋಗಿಬಿಟ್ರು. ಭಯಾತ್ ಕಂಸಃ, ಕಂಸ ಕೃಷ್ಣನಲ್ಲಿ ಭಾರಿ ಭಯವನ್ನು ಹೊಂದಿ ಸದ್ಗತಿ ಹೊರಟು ಹೋಗಿಬಿಟ್ಟ. ಅದೇ ರೀತಿಯಲ್ಲಿ ದ್ವೇಷ ಮಾಡಿ ಚೈತ್ಯಾದಯೋ ನೃಪಾಹ. ಚೈತ್ಯ ಅಂದರೆ ಶಿಶುಪಾಲ ಮೊದಲಾದ ರಾಜರೆಲ್ಲ ಸದ್ಗತಿಗೆ ಹೋಗಿಬಿಟ್ರು ಅಂತ ಭಾಗವತ ಒಂದು ಮಾತಿದೆ. ಅನೇಕರಿಗೆ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನು ತಿಳ್ಕೊಂಡ್ಬಿಟ್ರು? ಓಹೋ, ದೇವರಲ್ಲಿ ಭಕ್ತಿನೇ ಮಾಡಬೇಕು ಅಂತೇನೇ ಇಲ್ಲ, ಕಂಟಿನ್ಯೂಸ್ ಚಿಂತನೆ ಮಾಡಿಬಿಟ್ರೆ ಆಗಿರುತ್ತಷ್ಟೇ. ಬೈ ಹುಕ್ಕಾರ್ ಕೃಕ್ ಅಂತಾರಲ್ಲ, ಹಾಗೆ ಕಾಮನೆಯಿಂದ ಗೋಪಿಕಾಸ್ತ್ರೀಯರು ಮಾಡಿದರು, ಹಾಗೆ ಎಲ್ಲರೂ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಒಂದು ವಾದ. ಭಯದಿಂದ ಕಂಸ ಚಿಂತನೆ ಮಾಡದ, ದೇವ್ರ ಬಗ್ಗೆ ಭಯದಿಂದ ಚಿಂತನೆ ಮಾಡ್ತಾ ಇರಬಹುದಲ್ಲ, ಅಷ್ಟಕ್ಕೆ ಮುಕ್ತಿ ಆಗುತ್ತೆ, ಭಕ್ತಿ ಬೇಕಿಲ್ಲ. ಈ ಮುಂದಿನ ಸ್ಟೆಪ್ ದ್ವೇಷ ಮಾಡಿದರೂ ಸಾಕಲ್ಲ, ಜನ ಇದು ಭಕ್ತಾಸ ಮಾಡಬಲ್ಲ, ಬೇಕಾದ್ರೆ ಬಾಯಿ ಬಂದ ದೇವರನ್ನು ಬೈತಿರಬಹುದು, ಸದ್ಗತಿ ಹೋದ್ರಲ್ಲ ನಾವು ಹೋಗಿಬಿಡ್ತೇವೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದನ್ನು ತುಂಬ ಜನ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಭಗವದ್ಗೀತೆ ಅಂತ ಹೇಳಿದರೆ ಅದು ಪೂರ್ವಾಪರ ತಿಳಿದೇನೆ, ಸುಮ್ಮನೆ ನಾವು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕು ಅಂತ ಆಗುತ್ತಷ್ಟೇ. ಎಲ್ಲರೂ ಮೋಕ್ಷಕ್ಕೆ ಹೋಗೋದು, ದ್ವೇಷದಿಗಳೇ ಮೋಕ್ಷಕ್ಕೆ ಹೋಗೋದಾದರೆ ಇನ್ನು ಉಳಿದವರು ಮೋಕ್ಷಕ್ಕೆ ಹೋಗೋದು ಗ್ಯಾರಂಟಿ ಆಗಿಬಿಡುತ್ತೆ. ಆದರೆ ಅದೇ ಭಗವದ್ಗೀತೆಯ ಸಿದ್ಧಾಂತವಾಗಿದ್ದಿದ್ದರೆ ನಾಲ್ಕನೇ ಅಧ್ಯಾಯದೊಳಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಈ ಮಾತು ಹೇಳಬೇಕಾಗಿರಲಿಲ್ಲ. ಸಜ್ಜನರ ಸಂರಕ್ಷಣೆ, ದುರ್ಜನರ ವಿನಾಶ, ಧರ್ಮದ ಸ್ಥಾಪನೆ, ಅಧರ್ಮದ ವಿನಾಶ, ಇಷ್ಟನ್ನು ಮಾಡಕ್ಕೆ ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ ಮೇಲೆ ದ್ವೇಷಗಳ ನಿಯಂತ್ರಣ ಮಾಡ್ತಾನೆ ಪರಮಾತ್ಮ, ಅವರನ್ನು ಅಧೋಗತಿಗೆ ಒಯ್ದೇ ಒಯ್ತಾನೆ. ಅದು ಶಿಶುಪಾಲ ಅದನ್ನು ಯಾಕೆ ಉದ್ಧಾರ ಮಾಡಿದ ಹಾಗೆ ಶಿಶುಪಾಲನ ಅಂತ ಕೇಳಿದರೆ ಇಂಥ ಕೆಲವು ಕೇಸ್ ತೊಗೊಂಡ್ಬಿಡ್ತಾರೆ. ಯಾರಾದ್ರು ದೇವರು ಬೈತಾ ಇರ್ತಾನೆ, ಹಾಳಾಗಿ ಹೋಗ್ತೇನೆ ಅಂತ ಯಾರಾದ್ರು ಬೈದರೆ ಶಿಶುಪಾಲ ಹಾಳಾದ್ನ, ಸದ್ಗತಿ ಹೋಗ್ಲಿಲ್ವಾ, ನಾನು ಸದ್ಗತಿ ಹೋಗ್ತೇನೆ, ಏನು ಮಾಡಬೇಕು ಇದಕ್ಕೆ? ಪುರಾಣ ಪುಣ್ಯಕತೆ ಕೇಳಲಿಲ್ಲ ಒಂದು ತಪ್ಪು, ಈ ರೀತಿ ಕೇಳಿದ್ರೆ ಒಂಥರ ತಪ್ಪು. ಹೈಕ್ಲ ಶಿಶುಪಾಲನೇ ಆಗಿಬಿಡ್ತಾನೆ, ರಾವಣನೇ ಆಗಿಬಿಡ್ತಾನೆ. ರಾವಣ ಸೀತಾಪಹರಣ ಮಾಡ್ದ, ಸದ್ಗತಿಗೆ ಹೋದ, ಅವನೇ ಶಿಶುಪಾಲನ ಹುಟ್ಟಿದ್ದ ತಾನೆ. ಸೊ ಪರಸ್ಥಿತಿಯನ್ನು ಕೆಳಗ್ಬಿಟ್ರೆ ಮೋಟ್ರು ಹೋಗಿಬಿಡ್ತಾನೆ ರಾವಣನಂತೆ ತಿಳ್ಕೊಂಡು ಏನು ಮಾಡಬೇಕಾಗ? ಹಿರಣ್ಯಕಶಿಪು ಲೋಕನಾಶ ಮಾಡಿಬಿಟ್ಟ. ಹಿರಣ್ಯಕಶಿಪು ಬದುಕಬೇಡ ಅಂದರೆ ಯಾಕೆ ಒಳ್ಳೇದಾಗಲಿಲ್ವ ಅವನಿಗೆ? ಮುಂದೆ ರಾವಣನಾಗಿ ಹುಟ್ಟಿದ, ಅವನೇ ಶಿಶುಪಾಲನ, ಅದು ಮೋಟ್ರಕ್ಕೆ ಹೋಗಿಬಿಟ್ಟ. ಈ ಜನ್ಮದಲ್ಲಿ ಹೋಗದೇ ಇರ್ಬೋದು ಅಷ್ಟೇ, ನೆಕ್ಸ್ಟ್ ಜನ್ಮಕ್ಕಂತೂ ಗ್ಯಾರಂಟಿ ಹೋಗ್ತೀವಿ ಅಂತ ತಿಳ್ಕೊಂಡು ಏನು ಮಾಡಬೇಕು? ಅದಕ್ಕೆ ಯಾರು ಯೋಚನೆ ಮಾಡಲಿಲ್ಲ, ಸುಮ್ಮನೆ ಅರ್ಥ ಬರೆದವರಿದ್ದಾರೆ. ಅದಕ್ಕೆಲ್ಲ ಮಧ್ವಾಚಾರ್ಯರ ಸಮಗ್ರ ಮಹಾಭಾರತ, ರಾಮಾಯಣ, ಭಾಗವತಾದಿ ಪುರಾಣಗಳನ್ನು ವಿಶ್ಲೇಷಣೆ ಮಾಡ್ತಾ ಅಂತ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ. ಚೈತ್ಯಾದಿಗಳು ಮೋಕ್ಷಕ್ಕೆ ಹೋಗಿದ್ದು ಹೌದು, ಆದರೆ ಅವರು ಪೂರ್ವೇತಿಹಾಸ ನಿಮಗೆ ಗೊತ್ತಿಲ್ಲದೆ ಮೋಕ್ಷಕ್ಕೆ ಹೋದ್ರು ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತೆ. ಶಿಶುಪಾಲ ಮೋಕ್ಷಕ್ಕೆ ಹೋದ, ಯಾತಕ್ಕೆ ಗೊತ್ತಾ? ದ್ವೇಷ ಮಾಡಿದ್ದಕ್ಕೆ ಮೋಕ್ಷಕ್ಕೆ ಹೋಗಲಿಲ್ಲ. ಮೂಲತಃ ಯಾರವನು? ಜಯ, ಭಗವಂತನ ದ್ವಾರಪಾಲಕ ಅವನು, ಭಗವಂತನ ಅತ್ಯಂತ ಪ್ರಿಯನಾದವನು. ಯಾವುದೋ ಕಾರಣದ ತಪ್ಪು ಮಾಡಿದ್ದ, ದೇವರು ಶಿಕ್ಷೆ ಕೊಟ್ಟ, ಮೋಕ್ಷಕ್ಕೆ ಹೋಯ್ನೆ ಹೊರತು, ಆದರೆ ಎಲ್ಲ ದುಷ್ಟರನ್ನು ಸದ್ಗತಿ ಹೋಯ್ತಾನೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಅವನು ಬೇಸಿಕಲಿ ದುಷ್ಟನಲ್ಲ, ಶಾಪದಿಂದ ದುಷ್ಟನಾಗಿ ಬಂದಿದ್ದವನಷ್ಟೇ. ಅದಕ್ಕೆ ಎಲ್ಲರ ಎಕ್ಸಾಂಪಲ್ ಕೊಡಲಿಲ್ಲ, ಚೈತ್ಯಾದೇವರ ಎಕ್ಸಾಂಪಲ್ ಕೊಟ್ಟು. ಇದೇ ಮಾತು ಭಗವದ್ಗೀತೆಯಲ್ಲಿ ಹಿಂದೆ ಬಂದಿದೆ ಆಗಲೇ. ಅಪಿತೇತ್ ಸುಧರಾಚಾರ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ಭವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ. ಭಗವಂತ ಎಚ್ಚರಿಕೆ ಕೊಟ್ಟಿದ್ದಾರೆ, ನನ್ನ ಭಕ್ತ ಅಂತ ಪ್ರೂವ್ ಆದ ಮೇಲೆ ಅಕಸ್ಮಾತ್ ಅವನು ತಪ್ಪು ಮಾಡಿದರೆ ನಾನು ಅವನು ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿ. ನನ್ನ ಭಕ್ತ ಅಂತ ಪ್ರೂವ್ ಆದ ಮೇಲೆ ಅವನು ಸದ್ಗತಿ ಅವನು ದ್ವೇಷಾದಿಗಳನ್ನು ಮಾಡಿದರೂ ಕೂಡ ನಾನು ಅವನು ಉದ್ಧಾರ ಮಾಡ್ತೇನೆ, ಇದು ಪರಮಾತ್ಮ ಹೇಳಿದ. ನಾವು ಭಕ್ತರದ್ದು ಪ್ರೂವ್ ಮಾಡಿಕೊಂಡು ಈ ಕೆಲಸ ಮಾಡಬೇಕು. ನಾವು ಭಕ್ತರಂತ ಸರ್ಟಿಫಿಕೇಟ್ ತಂದರೆ ಅಲ್ಲಿ ಮುಂದಿನ ಕೆಲಸ ಸರ್ಟಿಫಿಕೇಟ್ ಸಿಗ್ತದೆ. ಭಕ್ತರಲ್ಲ ಸರ್ಟಿಫಿಕೇಟ್ ಕೊಡ್ಬೋದೇ ಹೊರತು ಭಕ್ತರಂತ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ? ನಮ್ಮ ಜೀವನದ ರೀತಿ ನಾವು ದೇವರು ಭಕ್ತರಂತ ಕರ್ಕೊಳ್ಳುವಷ್ಟು ಉನ್ನತ ಮಟ್ಟದಲ್ಲಿಲ್ಲ ಅಂತ ನಮಗೆ ಗೊತ್ತಿರುತ್ತೆ. ದೇವರು ಭಕ್ತ ಅಂತ ಕರ್ಕೋಬೇಕಾದ್ರೆ ಎಂಥ ಕ್ವಾಲಿಫಿಕೇಶನ್ ಇರಬೇಕು ಗೊತ್ತಾ? ಅದಕ್ಕೆ ಯಾವ ಮಟ್ಟವನ್ನು ಮುಟ್ಟಿರಬೇಕು ಅವನು? ಇವತ್ತು ಆ ಮಟ್ಟ ಎಲ್ಲಿ ಮುಟ್ಟಿದ್ದೇವೆ ನಾವು? ಅದರಿಂದ ಕೇಳೋ ಹಕ್ಕು ಆ ರೀತಿ ನಮಗಿಲ್ಲ. ಸರಿಯಾಗಿ ಯೋಚನೆ ಮಾಡಬೇಕು. ಆ ಶಿಶುಪಾಲ ರೀತಿಯನ್ನು ಹೋಲಿಸಿಕೊಳ್ಳೋಕೆ ಹೋಗಬಾರದು. ಶಿಶುಪಾಲ ಮೂಲತಃ ಜಯನಾಗಿ ಇದ್ದು ಶಾಪವಶಾತ್ ಹುಟ್ಟಿ ಶಾಪವನ್ನು ಅನುಭವಿಸಿ ಕೊನೆಗೆ ಆಗ ಭಗವಂತನಿಂದ ಅನುಗ್ರಹಿತನಾದನೆ ಹೊರತು ಸುಮ್ಮನೆ ಮೋಕ್ಷಕ್ಕೆ ಹೋದವನಲ್ಲ ಅವನು. ಆದ್ದರಿಂದ ಆ ಕೇಸಿ ನಾವು ಬರೋದಿಲ್ಲ. ಯಾವುದೋ ಒಂದು ಮಗು ಖಾಲಿ ಜೋರ ಹೊಡಿತಾ ಇರುತ್ತೆ ಒಬ್ಬ ಹೆಂಗಸನ್ನ, ಅವಳು ಸುಮ್ಮನೆ ಇರ್ತಾಳೆ. ಯಾರ ನೋಡ್ತಾರೆ, ಓಹೋ ಅದು ಹೊಡಿತಾ ಇದೆ, ಇವನು ಸುಮ್ಮನೆ ಇದ್ದಾಳೆ, ನಾನು ಹೊಡಿತೇನೆ ಅಂತ ಬರ್ತಾರೆ. ಹೊಡಿತಾರೆ, ತಿರಿ ನಾಲ್ಕು ಬಾರಿಸ್ತಾರೆ. ಅವ್ನು ನೋಡಿದ ಯಾರು ಸುಮ್ಮನೆ ಇದ್ದಿತ್ತು? ಅವನ ಮಗ, ಅವನು ಪಾಪ ಅದು ಚಪ್ಪು ಇರ್ತಾಳೆ ಪಾಪ. ತನ್ನ ಮಗ ಕೂಸು ಹೊಡಿತಾ ಇದೆ ಸುಮ್ಮನೆ ಇರ್ತಾಳೆ. ಇನ್ನೊಂದು ಕೂಸು ಹೊಡೆದ್ರೆ ಅವ್ ಒಂದು ಹೊಡೆದ್ರೆ ಹತ್ತು ಹೊಡಿತಾಳೆ, ಅದಕ್ಕೆ ಬಿಡೋದಿಲ್ಲ. ಅದು ಬೇರೆ ಜೊತೆ ಬರೀ ಒಂದೇ ಹೊಡೆದ್ರೆ ಪುಣ್ಯ, ಜಾಸ್ತಿನೇ ಹೊಡಿತಾಳೆ. ಅದಕ್ಕೆ ಮಗು ತನ್ನ ತಾಯಿ ಬಗ್ಗೆ ತಪ್ಪು ನೋಡಿಕೊಂಡ್ರೆ ತಾಯಿ ಕ್ಷಮಿಸ್ತಾಳೆ ಹೊರತು ಎಲ್ಲರೂ ಕ್ಷಮಿಸೋದಿಲ್ಲ. ಅದನ್ನೇ ಭಗವಂತ, ನನ್ನ ಭಕ್ತರು ಅಂತ ಆದರೆ ಅವರು ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತೇನೆ. ನಾನು ತಪ್ಪು ಮಾಡಲೇಬೇಕು ಅಂತ ಗ್ಯಾರಂಟಿ ಆದರೆ ಒಂದು ಕೆಲಸ ಮಾಡಬೇಕು, ಮೊದಲು ಭಕ್ತರು ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ಬೋದು ಅಷ್ಟೇ. ಅದನ್ನು ಬಿಟ್ಟು ಮಾಡಲಿಕ್ಕೆ ರಜೆ ಯಾರಿಗೆ ಕೊಡ್ತಾರೆ? ಕೆಲಸದಲ್ಲಿದ್ದರೆ ಕೆಲಸದಲ್ಲಿ ಲೀವ್ ಕೊಡಿ ಅಂತ ಕೇಳಿದ್ರೆ ಪರ್ಮನೆಂಟ್ಲಿ ಮತ್ತಾಕ್ಲಿ ಹೋಗು ಅಂತ ಕಳಿಸಿಬಿಡ್ತಾರೆ. ಆ ಕಡೆ ಲೀವ್ಗೂ ಇಲ್ಲ ಯಾರಿಗೆ? ಮೆಡಿಕಲ್ ಎಂಬ ರಿವರ್ಸ್ಮೆಂಟ್ ಕೊಡೋದಲ್ಲ ಯಾರಿಗೆ? ಸರ್ವಿಸ್ನಲ್ಲಿ ಇದ್ದವನಿಗೆ ಮಾತ್ರ. ಅದು ಡಿಸ್ಮಿಸ್ ಆಗದೆ ಹೋದರೆ, ಕ್ಲೀನ್ ಸಿ ಆರ್ಗಳಿದ್ರೆ ಇಲ್ಲದೆ ಹೋದರೆ ಕೊಡೋದಿಲ್ಲ ಬೇರೆಯವರಿಗೆ. ಅದೇ ರೀತಿ ಭಕ್ತನಾದ ಮನೆ ಸಿಗೋ ಫೆಸಿಲಿಟಿನ ಬೇರೆಯವರ ತೊಗೊಳಕ್ಕೆ ಬರೋದಿಲ್ಲ. ಆದ್ದರಿಂದ ಬರೀ ದ್ವೇಷಗಳ ಕೇಸ್ ತಗೊಂಡ್ರೆ ಇದೇ ಕೇಸು. ಅವರನ್ನು ನಾಶ ಮಾಡ್ತೇನೆ ನಾನು, ಅಯೋಗ್ಯ ಮನೆತನದಲ್ಲೇ ಹುಟ್ಟಿಸ್ತೇನೆ, ಇನ್ನೂ ಕೆಟ್ಟವನಾಗ್ತಾನ ಅವನು. ಮಾಮಪ್ರಾಪ್ತೈವ ಕೌಂತೇಯ ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ. ಹೊಸರ ಯೋನಿಗಳಲ್ಲೇ ಪ್ರತಿ ಜನ್ಮದಲ್ಲೂ ಹುಟ್ಟುತ್ತಾ ಹೋಗ್ತಾರೆ ಅವರು. ಒಂದು ಜನ್ಮ, ಮತ್ತೊಂದು ಜನ್ಮ, ಅನಂತರ ಜನ್ಮ, ಹುಟ್ಟಿ 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 ಕೊನೆಗೆ ಏನಾಗ್ತಾರೆ, ಅವರ ಆಸುರಿತನ ಇನ್ನು ಗಟ್ಟಿಯಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ದೃಢವಾಗ್ತಾ ಹೋಗುತ್ತೆ. ಆ ಮುಂದೇನಾಗುತ್ತೆ? ಮಾಮ ಅಪ್ರಾಪ್ತೈವ ಕೌಂತೇಯ, ನನ್ನ ಎಂದೂ ಹೊಂದೋದೇ ಇಲ್ಲ ಅವರು, ನನ್ನ ಹತ್ರ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮಾಮ ಅಪ್ರಾಪ್ತೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿಂ. ಕೊನೆಗೆ ಎಲ್ಲಿಗೆ ಹೋಗ್ತಾರೆ? ಅತ್ಯಂತ ಕೆಟ್ಟಗತಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅತ್ಯಂತ ಕೆಟ್ಟಗತಿಗೆ ಹೋಗ್ತಾರೆ. ಆ ಕೆಟ್ಟಗತಿ ಎಂಥದ್ದು ಅಂದರೆ ಮತ್ತೆ ವಾಪಸ್ ಬರಲಿಕ್ಕಾಗೋದೇ ಇಲ್ಲ. ನಮಗೆ ಎರಡು ಮುಖ ಗೊತ್ತಾಯಿತು. ದೇವರನ್ನು ಯಾರು ಆರಾಧನೆ ಮಾಡ್ತಾರೆ ಅವರೊಂದು ಗತಿಗೆ ಹೋಗ್ತಾರೆ, ಮತ್ತೆ ವಾಪಸ್ ಬರೋದಿಲ್ಲ. ಒಳ್ಳೆ ಲೋಕದಲ್ಲಿ ಯಾವಾಗಲೂ ಇರ್ತಾರೆ. ಅದು ಎಂಟನೇ ಅಧ್ಯಾಯದಲ್ಲಿ ಬಂದಿದೆ. ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನವಿದ್ಯೆ. ಒಳ್ಳೆ ರೀತಿಯಲ್ಲಿ ಬದುಕಿ ದೇವರ ಕೃಪೆಗೆ ಪಾತ್ರರಾಗಿ ಸದ್ಗತಿಗೆ ಹೋದ ಜನ ಸುಖವಾಗಿ ಇರ್ತಾರೆ. ಅದು ಒಂದು ಕೇಸ್. ಅದು ಅದೇ ರೀತಿಯಲ್ಲಿ ದೇವರ ದ್ವೇಷ ಯಾರು ಮಾಡ್ತಾರಲ್ಲ ಅವರು ದುರ್ಗತಿಗೆ ಹೋಗ್ತಾರೆ, ಅವರು ಶಾಶ್ವತವಾಗಿ ಅಲ್ಲೇ ಎದ್ದು ಬಿಡ್ತಾರೆ. ಸೊ ಎರಡು ಶಾಶ್ವತ ಲೋಕಗಳು. ಒಂದು ಸಲ್ಲೋಕ ವೈಕುಂಠ, ಅದು ಶಾಶ್ವತವಾದಂತಹ ಸುಖದ ನೆಲೆ. ಇನ್ನೊಂದು ಇದನ್ನು ಭಗವಂತ ಅಧಮಾಂಗತಿಮ್ ಅಂತ ಅಷ್ಟೇ ಹೇಳಿದ. ಈಶಾವಾಸ್ಯ ಉಪನಿಷತ್ ಹೇಳುತ್ತೆ ಬರೀ ಅಧಮಗತಿ ಅಲ್ಲ ಅದು. ಅಂಧಂತಮ ಪ್ರವೇಶಂತಿ ಏ ಅವಿದ್ಯಾ ಉಪಾಸತೆ, ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ದೇವರನ್ನು ದ್ವೇಷ ಮಾಡ್ತಕ್ಕಂಥವನ ಗತಿ ಯಾವುದು ಅಂದರೆ ಅಂಧಂತಮಸ್ಸೇ ಅವನ ಗತಿ. ಅಂಧಂತಮಸ್ಸು ಅಂದರೆ ಹೆಸರೇ ಗೊತ್ತ, ತಮಸ್ಸು ಅಂದರೆ ಕತ್ತಲೆ. ಅಂಧಂತಮಸ್ಸು ಅಂದ್ರೆ ಏನು? ಕಪ್ಪು ಕತ್ತಲೆ. ಕತ್ತಲೆ ಬೆಳಗೆಲ್ಲ ಇರುತ್ತಾ, ಅದು ಡಾರ್ಕ್ ಅಂತ ಅರ್ಥ. ಬರೀ ಲೈಟ್ ಡಾರ್ಕ್ನೆಸ್ ಬೇರೆ, ಡಾರ್ಕ್ ಆಗಿರತಕ್ಕಂಥ ಕತ್ತಲೆ. ನಾವು ಡಾರ್ಕ್ ಬ್ಲೂ ಲೈಟ್ ಬ್ಲೂ ಅಂತೀವಲ್ಲ ಆ ಟೈಪ್, ಆ ಥರ ಗಾಢಾಂಧಕಾರ. ಸೂರ್ಯ ಬುಡುಗಿರ್ತಾರೆ, ಕತ್ತಲಿರುತ್ತೆ. ಬುಡುಕ್ತಾ ಮುಳುಗ್ತಾ ಹೋಗಿ ಕತ್ತಲೆ ಜಾಸ್ತಿ ಆಗ್ತಾ ಬರುತ್ತೆ. ಅಮಾವಾಸ್ಯೆ ಮಧ್ಯರಾತ್ರಿ